यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदन आदरदि केळुवदु. ಧನುರ್ಮಾಸದ ವಿಶೇಷ ಬಗ್ಗೆ, ಧನುರ್ಮಾಸ ಏನು, ಯಾಕೆ ಇದು ವಿಶೇಷ, ಏನು ಕೈಲಾದಷ್ಟು ನಾವು ಏನು ಮಾಡಬಹುದು ಅಂಬೋದು ಬಗ್ಗೆ ನೋಡೋಣ. ಯಾವಾಗಲೂ ಯಾವುದೇ ತಿಂಗಳು ನಾವು ತಗೊಂಡ್ರು ಮೋಸ್ಟ್ಲಿ ನಾವು ಎಲ್ಲ ಮಾಡೋದು ಚಂದ್ರಮಾನ ಪದ್ಧತಿಯಲ್ಲಿ, ಚಂದ್ರನ ಇಟ್ಟುಕೊಂಡು ತಿಥಿ ನಿಯಾಮಕನಾದ ಚಂದ್ರನ ಇಟ್ಟುಕೊಂಡೇ ಎಲ್ಲ ಮಾಡ್ತೀವಿ. ಇದು ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಮಕರ ಸಂಕ್ರಾಂತಿ ಮುಂತಾದಲ್ಲ ನಾವು ಸೂರ್ಯನನ್ನ ಇಟ್ಟುಕೊಂಡು ಮಾಡ್ತೀವಿ. ಈ ತಿಂಗಳು ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಎರಡು ವಿಶೇಷಣಗಳಲ್ಲಿ ಬರುತ್ತೆ. ಒಂದು ಏನು ಅಂದ್ರೆ ಈ ತಿಂಗಳು ಚಂದ್ರಮಾನ ಪ್ರಕಾರ ಇದು ಮಾರ್ಗಶಿರ ಮಾಸನೇ ಆಗತ್ತೆ. ಮಾರ್ಗಶಿರ ಮಾಸ ವಿಶೇಷ ಅಂಬುದು ನಮ್ ಎಲ್ರಿಗೆ ಗೊತ್ತು. ಬಿಕಾಸ್ ಕೃಷ್ಣನೇ ಸಾರಿದ್ದಾನೆ ಮಾಸಾನ ಮಾರ್ಗಶೀರ್ಷೋಹಂ ಅಂತ. ಮಾಸದಲ್ಲಿ ವಿಶೇಷವಾಗಿ ನಾನು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾದ ನನ್ನ ವಿಭೂತಿ ಇದೆ ಅಂತ, ವಿಶೇಷ ಉನ್ನತಿ ವಿಶೇಷ ಐಶ್ವರ್ಯಪ್ರದನಾಗಿ ಅಲ್ಲಿ ನಾನು ಇದ್ದೀನಿ ಅಂತ ಅಲ್ಲಿ ಬರುತ್ತೆ. ಮತ್ತು ಇಲ್ಲಿ ಮಾರ್ಗಶಿರ ಮಾಸ ಶುರು ಆದಮೇಲೆ ಒಂದು 10-15 days ಆದಮೇಲೆ ಆ ತಿಂಗಳಲ್ಲೇ ಬರುತ್ತೆ ಏನಂದ್ರೆ ಈ ಸೂರ್ಯ ಬಂದು ಧನುರಾಶಿಯಲ್ಲಿ ಬಂದಾಗ ಅದು ಧನುರ್ಮಾಸ ಆಗತ್ತ. ಸೂರ್ಯನ ಒಂದು ಸೂರ್ಯನ ಗತಿಯನ್ನ ಇಟ್ಟುಕೊಂಡು ಹೇಳುವಾಗ ಅದು ಧನುರ್ಮಾಸ ಆಗತ್ತೆ. ಸೊ ರಫ್ಲಿ ಅಬೌಟ್ ಇಟ್ ಯೂಶುವಲ್ ಆಗೇ ಬರುತ್ತೆ ಡಿಸೆಂಬರ್ 15-16 ಅರೌಂಡ್ ದಟ್ಟೇ ಅಲ್ಲಿ ಬರುತ್ತೆ. ಬಂದು ಮಕರ ಸಂಕ್ರಾಂತಿಯಲ್ಲಿ ಅದು ಎಂಡ್ ಆಗತ್ತೆ. ದೆನ್ ಸನ್ ಟ್ರಾವೆಲ್ಸಸ್ ಅಂತ ಮಕರಕ್ಕೆ ಹೋಗ್ತಾನೆ. ಹೀಗೆ ಈ ಒಂದು ತಿಂಗಳು ನಾವು ತಗೊಂಡ ದಿಸ್ ಒನ್ ಪೀರಿಯಡ್. ಇವಾಗ ನಾವು ನೋಡುವಂತ ವಿಶೇಷವಾದ ಪೀರಿಯಡ್ ಏನು ಅಂದ್ರೆ ಈ ಒಂದು ಈ ಸೂರ್ಯನ ಗತಿಯನ್ನ ಪ್ರಧಾನವಾಗಿ ಇಟ್ಟುಕೊಂಡು ಈ ಧನುರ್ಮಾಸ ದಟ್ ಈಸ್ ಮಿಡಲ್ ಆಫ್ ಆಕ್ಚುಲಿ ಇವತ್ತಿನಿಂದ ಒಂದು ತಿಂಗಳಿಗೆ ಒಂದು ವಿಶೇಷವಾದ ದಿವಸ ಅಂತ. ಇದು ಏನು ವಿಶೇಷ, ಆ ವಿಶೇಷ ನೋಡ್ಲಕ್ ಮುಂಚೆ ಫಸ್ಟ್ ಮಾರ್ಗಶಿರ ಮಾಸದ ಬಗ್ಗೆನೂ ನೋಡೋಣ. ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾನು ಶ್ರೇಷ್ಠನಾಗಿದ್ದೀನಿ, ಆ ವಿಭೂತಿ ನನ್ನ ವಿಭೂತಿ ಆ ತಿಂಗಳಲ್ಲಿ ವಿಶೇಷವಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ನೋಡೋವಾಗ ನೋಡ್ತೀವಿ ಆ ಒಂದು ತಿಂಗಳಿಗೆ ಒಂದೊಂದು ತಿಂಗಳಿಗೇನು ಒಂದೊಂದು ಸೂರ್ಯ ಅಂದ್ರೆ ಒಂದೊಂದು ಅದಿತಿಯ ಮಗ ಒಂದೊಂದು ನಿಯಾಮಕನಾಗಿದ್ದಾನೆ. ಸೂರ್ಯ ರಥದಲ್ಲಿ ವಿಶೇಷವಾಗಿ ಅವನ ಸನ್ನಿಧಾನ ಇರುತ್ತೆ. ನಾವು ಸೂರ್ಯನಿಂದ ನಾವು ಗಾಯತ್ರಿ ಮಾಡೋದು, ಪುರಾಣೋಕ್ತ ಗಾಯತ್ರಿ ಆಗಲಿ ಏನೇ ಆಗಲಿ ಸೂರ್ಯನನ್ನ ಇಟ್ಟುಕೊಂಡು ಮಾಡ್ತೇವೆ. ಸೂರ್ಯಲ್ಲಿ ಸನ್ನಿಹಿತನಾದಂತ ನರಸಿಂಹ ಕದಾ ಭಿನ್ನ ನಾರಾಯಣನ ಇಟ್ಟುಕೊಂಡು ನಾವು ಮಾಡ್ತೀವಿ. ಈ ತಿಂಗಳಲ್ಲಿ ಸೂರ್ಯನ ರಥದಲ್ಲಿ ಹೇಗಿದೆ ಅಂದ್ರೆ ಹೇಳ್ತಾರ ಈ ಸೂರ್ಯ ರಥದಲ್ಲಿ ಈ ಒಂದು ಮಾರ್ಗಶಿರ ಶೀರ್ಷ ಮಾಸಕ್ಕೆ ಪ್ರಾಚೀನರು ಸಹಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ತಿಂಗಳನ್ನ ನಿಯಮನ ಮಾಡುವುದಕ್ಕೆ ಇರುವಂತ ಒಂದು ಆದಿತ್ಯನ ಹೆಸರು, ಈ ತಿಂಗಳಲ್ಲಿ ಇರುವಂತ ಸೂರ್ಯನ ಹೆಸರು ಅಂಶು ಅಂತ. ಇವನ ಜೊತೆಯಲ್ಲಿ ಇರುವಂತ ಊರ್ವಶಿ, ಅವ್ರ ಜೊತೆಯಲ್ಲಿ ಯಾರು ಇರ್ತಾರ ಅಂದ್ರೆ ಊರ್ವಶಿ ಇರ್ತಾಳ, ಐ ಮೀನ್ ಅಪ್ಸರಸ್ತ್ರೀಯರು ಇರ್ತಾರ. ಅಪ್ಸರಸ್ತ್ರೀಯರು ಯಾತಕ್ಕೆ ಅಂದ್ರೆ ನೋಡಿದ್ದೀವಿ ಅಪ್ಸರಸ್ತ್ರೀಯರು ಮೇಧಾಶಕ್ತಿಯನ್ನ, ಅವರೆಲ್ಲ ಬ್ರಹ್ಮವಾದಿನಿಗಳು, ಅವರು ಮೇಧಾಶಕ್ತಿಯನ್ನ ನಮಗೆ ಕೊಡ್ತಾರ. ಈ ತಿಂಗಳಲ್ಲಿ ಊರ್ವಶಿ ಈ ತಿಂಗಳಿಗೆ ಅಪ್ಸರಸ್ತ್ರೀಯಾಗಿದ್ದಾಳೆ. ಮತ್ತು ಇದು ಸೂರ್ಯನ ರಥದಲ್ಲಿ ರಕ್ಷಕರು, ರಾಕ್ಷಸರು ಅಂತ ಹೇಳ್ತಾರ, ರಕ್ಷಸರು ಅಂತ ಹೇಳ್ತೀವಿ. ಬಿಕಾಸ್ ಕೆಲವು ರಾಕ್ಷಸ ಯೋನಿ ಇರ್ಬೋದು, ಕೆಲವು ರಾಕ್ಷಸರು ರಕ್ಷಕರಾಗಿನೇ ಇರ್ತಾರೆ. ಇದನ್ನ ನಾವು ನೋಡ್ತೀವಿ ಮಹಾಭಾರತದಲ್ಲಿ. ಆ ಒಂದು ಕೀಚಕ ಬಂದು ದ್ರೌಪದಿ ದೇವಿಯನ್ನ ಬಲಾತ್ಕಾರ ಮಾಡಿದ್ದಾಗೆ ಸೂರ್ಯನಾರಾಯಣ ಹೇತಿ ಎಂಬ ಒಂದು ರಾಕ್ಷಸನನ್ನ ಕೊಟ್ಟು ಕಳಿಸಿ ಅವಳನ್ನ ರಕ್ಷಣೆ ಮಾಡ್ತಾನಂತ. ಸೊ ಅಲ್ಲಿ ಈ ತಿಂಗಳಿಗೆ ರಕ್ಷಕರ ಯಾರು ಅಂದ್ರೆ ವಿದ್ಯುತ್ ಶಂಕು ಅಂತ. ಮತ್ತು ಒಂದೊಂದು ತಿಂಗಳಿಗೇನೋ ಒಂದು ನಾಗ ಅಥವಾ ಸರ್ಪ ಇರ್ತಾನೆ. ಇವನು ಯಾರು ಅಂದ್ರೆ ಮಹಾಶಂಕ ಅಂತ ಇವರ ಹೆಸರು. ಮತ್ತು ತಕ್ಷ ಅಂತ, ತಕ್ಷ ಅಂದ್ರೆ ಆ ಸೂರ್ಯನ ರಥ ಇರುತ್ತಲ್ಲ, ಸೂರ್ಯನ ರಥದಲ್ಲಿ ಏನೇನು ಬೇಸಿಕಲಿ ಮೈಂಟೈನ್ ಮಾಡೋರು ಅಂತ, ಅವ್ರು ಯಾರು ಅಂದ್ರೆ ತಾರ್ಕ್ಷ ಅಂಬವನೇ ಇದ್ದಾನೆ. ಮತ್ತು ಈ ತಿಂಗಳಿಗೆ ವಿಶೇಷವಾಗಿ ಋಷಿಗಳು ಇರ್ತಾರೆ, ಋಷಿಗಳು ಸ್ತೋತ್ರ ಮಾಡುತ್ತಾ ಹೋಗ್ತಾರೆ ಆ ಸೂರ್ಯನ ಮುಂದೆ, ಸೂರ್ಯ ರಥದಲ್ಲಿ ಇದ್ದು ಸ್ತೋತ್ರ ಮಾಡ್ತಾರೆ. ಇವ್ರು ಯಾರು ಅಂದ್ರೆ ಕಶ್ಯಪನೇ ಋಷಿಯಾಗಿದ್ದಾನೆ. ಮತ್ತು ಗಂಧರ್ವರು ಇರ್ತಾರೆ, ಅಪ್ಸರಸ್ ಗಂಧರ್ವರು ಇಬ್ರು ಇರ್ತಾರೆ. ಸೊ ಇಲ್ಲಿ ಗಂಧರ್ವ ಯಾರು ಅಂದ್ರೆ ಧೃತಸೇನ ಅಂಬೋ ಗಂಧರ್ವನೇ ಇದ್ದ. ಸೊ ಈ ತರ ಒಂದು ಇವರು 7 ಜನ ಈ ಸೂರ್ಯನ ರಥದಲ್ಲಿ ಇದ್ದಾರೆ. ಈ ತಿಂಗಳನ್ನ ಇವರುಗಳೇ ನಿಯಮನ ಮಾಡುತ್ತಾರೆ. ಮತ್ತು ಮಾರ್ಗಶಿರ ಮಾಸದಲ್ಲಿ ಈ ವಿಶೇಷ ಏನು ಅಂದ್ರೆ, ಒಂದು ಇಡೀ ವರ್ಷವನ್ನ ತಕೊಂಡ್ರೆ ನಾವು ಅಯನ ಹೇಳ್ತೀವಿ, ದಕ್ಷಿಣಾಯನ ಉತ್ತರಾಯಣ ಹೇಳ್ತೀವಿ. ಇವಾಗ ನೀವು ನೋಡಿದ್ರೆ ಆಲ್ಮೋಸ್ಟ್ ವಿ ಆರ್ ಆಲ್ಮೋಸ್ಟ್ ಎಂಡ್ ಆಫ್ ದಕ್ಷಿಣಾಯನ ಆಗತ್ತೆ. ಎಂಡ್ ಆಫ್ ದಕ್ಷಿಣಾಯನ ಆದ ಮೇಲೆ ನಮ್ಗೆ ಮಾಮೂಲಾಗಿ ಆ ಒಂದು ಚಾತುರ್ಮಾಸ ಆದ ಮೇಲೆ ಆ ಕಾರ್ತಿಕ ತಿಂಗಳು ಬರುವಾಗ ಉತ್ಥಾನ ದ್ವಾಸದಿಂದ ನಾವು ಹೇಳೋದೆ ಲಕ್ಷ್ಮಿ ಹೇಳ್ತಾ, ದೇವರು ಹೇಳಕ್ ಮುಂಚೆ ಲಕ್ಷ್ಮಿ ಹೇಳ್ತಾಳೆ ಅಂತ ನಾವು ಚಿಂತನೆ ಮಾಡ್ತೀವಿ. ಅಂದ್ರೆ ಇದು ಒಂದು ಒಂದು ಇಡೀ ಒಂದು ದಿವಸ ಅಂತ ತಕೊಂಡ್ರೆ ಇದು ಸೂರ್ಯ ಉದಯ ಆಗುವಂತ ಕಾಲ ಅಂತ. ಮತ್ತು ಇನ್ನೊಂದೇನಂದ್ರೆ ಉತ್ತರಾಯಣ ಕಾಲ, ಮತ್ತು ಸೂರ್ಯ ಉದಯಕ್ಕೆ ಮುಂಚೆ ಇರುವಂತ ದೇವತೆಗಳ ಚಟುವಟಿಕೆಗಳು ಇರುತ್ತೆ ಅಂತ ಹೇಳ್ತಾರೆ. ಈ ದೇವತೆ ಈ ಬೆಳಗಿನ ಕಾಲ ಹೇಗ್ ಬರುತ್ತೆ ಅಂದ್ರೆ, ಫಸ್ಟ್ ಬರೋದು ಪ್ರತ್ಯೂಷ ಕಾಲ ಅಂತ ಹೇಳ್ತಾರೆ, ಆಮೇಲೆ ಉಷತ್ ಕಾಲ ಅಂತ ಹೇಳ್ತಾರೆ, ಆಮೇಲೆ ಪ್ರಭಾತ ಕಾಲ ಅಂತ ಬರುತ್ತೆ. ದ ಡಿವಿಷನ್ ಬಿಫೋರ್ ಸೂರ್ಯೋದಯಕ್ಕೆ ಮುಂಚೆ ಇಷ್ಟು ಡಿವಿಷನ್ಸ್ ಬರುತ್ತೆ. ಸೊ ಆವಾಗ ಲಕ್ಷ್ಮೀದೇವಿ ಪ್ರತ್ಯೂಷ ಉಷತ್ ಕಾಲದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳ, ಎದ್ದು ಭಗವಂತನನ್ನ ಸೃಷ್ಟಿ ಮಾಡು ಅಂತ ಹೇಳ್ತಾಳಂತೆ. ಹಾಗೇನೆ ಒಂದೊಂದು ದಿವಸ ಅದು ನಾವು ತಕೊಂಡ್ರೆ ಆ ಸೃಷ್ಟಿ ಕಾಲ ಅಂಬುದು ಒಂದೊಂದು ದಿವಸವನ್ನು ನಾವು ಹೇಳ್ತೀವಿ, ಎದ್ದು ನಮ್ಮ ನಮ್ಮ ಪ್ರಶಸ್ತ ಕಾರ್ಯವನ್ನ ನಮ್ಮ ಸಾಧನೆಯನ್ನ ನಡೆಸ್ತೀವಿ. ಸೊ ಆ ಉಷತ್ ಕಾಲ, ಆ ಉಷತ್ ಕಾಲಕ್ಕೆ ಆ ಒಂದು ಕಾಲಕ್ಕೆ ವಿಶೇಷವಾಗಿ ಈ ಒಂದು ಅರುಣೋದಯ ಕಾಲ ಅಂತಾನೆ ಹೇಳ್ತಾರೆ. ಅರುಣೋದಯ ಕಾಲದಲ್ಲಿ ಒಂದು ಶಾರ್ಟ್ ಟೈಮ್ ಇದೆ, 45 minutes ಆರ್ 1.5 hours, ಎರಡು ರೀತಿಯಿಂದ ನೋಡಬಹುದು. ನೋಡಿದ್ರೆ ಅಲ್ಲಿ ಉಷತ್ ಕಾಲ ಮತ್ತು ಪ್ರತ್ಯೂಷ ಉಷತ್ ಕಾಲ ಅರುಣೋದಯ ಕಾಲ ಈ ಕಾಲಗಳಲ್ಲಿ ಆ ಸಾಕ್ಷಾತ್ತಾಗೆ ಆ ದೇವತೆಗಳಲ್ಲಿ ವಿಶೇಷವಾದ ರುಚಿಯೋಗಿಗಳು ಅಲ್ಲಿ ವಿಶೇಷ ಅನುಗ್ರಹ ಸಿಕ್ಕತ್ತಂತ. ಇದು ಹೇಗೆ ಅಂದ್ರೆ ಈ ಕಾಲದಲ್ಲಿ ಜಸ್ಟ್ ಬಿಫೋರ್ ಸನ್ರೈಸ್ ಬೆಳಕು ಬರ್ಲಕ್ಕೆ ಮುಂಚಿನ ಕಾಲ ಉಷತ್ ಕಾಲ ಅಂತ ಕರಿತೀವಿ. ಈ ಉಷತ್ ಕಾಲಕ್ಕೆ ಅಭಿಮಾನಿ ದೇವತೆ ಉಷೆ ಅಂತಾನೆ ಹೇಳ್ತಾರೆ. ಏನಿದು ವಿಶೇಷ, ಇವಳು ನಾಮಾಭಿಮಾನಿನಿ ಅಂತ ಹೇಳ್ತಾರೆ. ಏನಿದಿಲ್ಲಿ ವಿಶೇಷ ಅಂದ್ರೆ ಕತ್ತಳೆ ಇರುತ್ತೆ. ಮಾ ಅಂದ್ರ ಜ್ಞಾನ, ಅಮ ಅಂದ್ರ ಅಜ್ಞಾನ ಅಂಬುದು ಕತ್ತಳೆ ತರ. ಅಜ್ಞಾನ ಅಂದ್ರೆ ಆ ರಾತ್ರಿ ಕಾಲದಲ್ಲಿ ನಮ್ಗೆ ಏನು ಕಾಣಿಸೋದಿಲ್ಲ, ಪ್ರತಿ ಏನೇನು ಕಾಣಿಸೋದಿಲ್ಲ ನಮ್ಗೆ. ಸೊ ಕಾಣಿಸೋ ಯಾವಾಗ ಕತ್ತಲೆ ಇರುತ್ತೋ ಅವಾಗ ನಾವು ದೀಪ ಹಚ್ಚೋದು ಅದಕ್ಕೆ ಹಚ್ಚುತ್ತೀವಿ. ಆ ಕತ್ತಲೆಯಲ್ಲಿ ಏನಿದೆ ಅಂತಲೂ ಗೊತ್ತಾಗೋದಿಲ್ಲ, ಅದೇ ಕೋಲೆ ಇದವೋ ಅಥವಾ ಅದು ಸರ್ಪನ ಇದೆ ಅದೂ ಗೊತ್ತಾಗೋದಿಲ್ಲ. ಎಲ್ಲ ದುಷ್ಟಶಕ್ತಿಗಳು ಆವಾಗಲೇ ಆಕ್ರಮಣ ಮಾಡುವಂತ ಕಾಲವು ಹಾಗೆ ಇದೆ. ಕತ್ತಲೆ, ಅಜ್ಞಾನ, ಅಂಧಕಾರ ಎಲ್ಲ ಸಿನಾನಿಮ್ಸ್ ಆಗತ್ತೆ. ದಕ್ಷಿಣಾಯನ ಕಾಲದಲ್ಲಿನೂ ಹಾಗೆ ನಮ್ಗೆ ಚಟುವಟಿಕೆಗಳು, ಪ್ರವೃತ್ತಿಗಳು ನಮ್ದು ಎಲ್ಲವೂ ಆ ಒಂದು ಒಂದು ದೇವ್ರ ಕಡೆ ಸಾಮಾನ್ಯವಾಗಿ ಹೋಗೋದಿಲ್ಲ ಅಂತ ದಕ್ಷಿಣಾಯನ ಕಾಲದಲ್ಲಿ. ಅದಕ್ಕೆ ದೇವರು ಕರುಣಾಮಯನಾದಂತ ದೇವರು ಅನೇಕ ಈ ತರ ಒಂದು ಸ್ಪೆಷಲ್ ಡೇಸ್ ಎಲ್ಲ ಮಾಡಿ ಇಟ್ಟಿದ್ದಾನೆ. ಯಾಕೆಂದ್ರೆ ಈ ದಿವಸದಲ್ಲಿ ನಾವು ಏನೇನು ಮಾಡ್ತೀವೋ ಅದಕ್ಕೆ ಫಲವೂ ಜಾಸ್ತಿ ಅಂತ ಹೇಳಿ ನಾವು ಆ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ರೆ ವಿಶೇಷವಾಗಿ ಆ ಒಂದು ಪ್ರವೃತ್ತಿ ಕರ್ಮ ಇಲ್ಲಾಂಗೆ, ಪ್ರವೃತ್ತಿ ಕರ್ಮ ಅಂಬುದು ದಟ್ ವಿಚ್ ಬೈಂಡ್ಸ್ ಅಸ್ ಇನ್ ಸಂಸಾರ. ನಿವೃತ್ತಿ ಕರ್ಮ ಅಂದ್ರೆ ದ ಸೇಮ್ ಕರ್ಮ ವೆನ್ ಡನ್ ವಿತ್ ಭಗವಂತನ ಚಿಂತನೆಯಿಂದ ಮಾಡಿದ್ರೆ ದ ಸೇಮ್ ಕರ್ಮ ಇಸ್ ದ ಸೇಮ್ ಇರುತ್ತೆ. ಬಟ್ ಆ ಕರ್ಮದ ಹಿಂದಿನ ಇರುವಂತ ಭಾವಶುದ್ಧಿ ಭಾವನೆ ಹೇಗಿದೆಯೋ ಅದಕ್ಕೆ ತಕ್ಕಂಗೆ ನಮ್ಗೆ ಫಲ ಬರುತ್ತೆ. ಸೊ ಇದು ದಕ್ಷಿಣಾಯನ ಕಾಲದಲ್ಲಿ ಅನೇಕ ಇದೆ, ಚಾತುರ್ಮಾಸ ಆಗಲಿ ಮುಂತಾದ ಎಷ್ಟೋ ಅನೇಕ ರೀತಿಯಿಂದ ದೇವರು ನಮ್ಗೆ ಕರುಣೆ ತೋರಿಸ್ತಾನ. ಸೊ ಇದು ಈ ಕಾಲದಲ್ಲಿ ಮಾಡಿದ್ರೆ ನಮ್ಗೆ ಪುಣ್ಯ ಸಿಕ್ಕತ್ತೆ, ನಮ್ಮ ಅಜ್ಞಾನವನ್ನು ಹೋಗತ್ತೆ, ದ ಫಲನೂ ಜಾಸ್ತಿ ಆಗತ್ತೆ. ಸೊ ಆ ರೀತಿಯಿಂದ ಈ ಧನುರ್ಮಾಸ ಮಾಡ್ತಾರೆ. ಅದು ಇಲ್ಲಾಂಗೆ ಆ ಒಂದು ಪ್ರಾತಃ ಕಾಲದಲ್ಲಿ ಆ ಉಷತ್ ಕಾಲದಲ್ಲಿ ಆ ಉಷೆ ಅಂಬೋ ಆ ದೇವತೆ ಅವಳ ಅನುಗ್ರಹವೂ ಇರುತ್ತೆ. ಆ ಒಂದು ಅಜ್ಞಾನ ಅಮ ಅಂದ್ರೆ ಅಜ್ಞಾನ, ನಾಮ ಅಂಬೋದು ನ ಪ್ಲಸ್ ಅಮ, ಅಜ್ಞಾನವನ್ನ ಅವಳು ತೆಗಿತಾಳೆ. ಹೇಗೆ ತೆಗಿತಾಳೆ ಅಂದ್ರೆ ಉಷತ್ ಕಾಲದಲ್ಲಿ ಹೇಗಿರುತ್ತೆ ಅಂದ್ರೆ ಇಟ್ ಇಸ್ ಜಸ್ಟ್ ಬಿಫೋರ್ ಸನ್ರೈಸ್, ಆವಾಗ ನಕ್ಷತ್ರಗಳು ಇರುತ್ತೆ, ಸ್ವಲ್ಪ 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 ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಆದ ಕಾರಣದಿಂದ ಅವಳಿಗೆ ಉಷಾದ ನಾಮಾಭಿಮಾನಿ, ಅವಳು ಆ ಒಂದು ಬೆಳಕನ್ನ ಚೆಲ್ತಾಳಂತ. ಸೊ ಈ ಕಾಲ ವಿಶೇಷವಾದ ಕಾಲ ಅಂತ ಒಂದು ತಿಂಗಳು ಕೊಟ್ಟಿದ್ದಾರೆ. ಈ ಇದಕ್ಕೆ ಏನು ಪ್ರಸಿದ್ಧವಾದ ಉಷತ್ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ಪೂಜೆ ಮಾಡೋ ದೇವರನ್ನ ಪ್ರಾರ್ಥನೆ. ಯಾಕೆ ಅಂದ್ರೆ ಅದೇ ದೇವತೆಗಳು ಅದು ರುಜು ಗಣದವರು ಅಂದ್ರೆ ವಾಯು ಬ್ರಹ್ಮ ಮುಂತಾದವರ ಅನುಗ್ರಹ ಸಿಕ್ಕತ್ತೆ, ಅವರು ಪೂಜೆ ಮಾಡುವಂತ ಸಮಯ ಅಂತ. ಬೆಳಿಗ್ಗೆ ಹೊತ್ತಿನಲ್ಲಿ ಅವರು ಎದ್ದು ಪೂಜೆ ಮಾಡ್ತಾರೆ, ಆವಾಗ ಅವರು ಈ ತರ ಪೂಜೆ ಮಾಡ್ತಾರಂತ ಚಿಂತನೆ ಮಾಡಿದ್ರೆ ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ. ಮತ್ತು ಈ ಕಾಲದಲ್ಲಿ ಈ ಕಾಲ ಹೇಗಿರ್ಬೇಕು ಅಂದ್ರೆ ಫಲ ಹೇಳ್ತಾರ. ಫಲ ಅಂದ್ರೆ ಡಿಗ್ರಿ ಆಫ್ ಮೆರಿಟ್ ನಕ್ಷತ್ರ. ಹೌ ಡು ವಿ ನೋ ವಿಚ್ ಟೈಮ್, ಬಿಕಾಸ್ ಟೈಮ್ ಝೋನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಆ ಟೈಮ್ಲಿ ನಿಮ್ಗೆ ನಕ್ಷತ್ರ ಇರುತ್ತೆ. ಬಿಫೋರ್ ಸನ್ ಜಸ್ಟ್ ಬಿಫೋರ್ ಸನ್ರೈಸ್ ನಕ್ಷತ್ರಗಳು ಕಾಣಿಸ್ಬೇಕು. ಎಲ್ಲ ನಕ್ಷತ್ರ ಕಾಣಿಸುವಾಗ ಇವನ್ ಒಂದು ನಕ್ಷತ್ರ ಕಾಣಿಸಿದ್ರು ಆ ಟೈಮ್ಲಿ ಮಾಡಿದ್ರೆ ಉತ್ತಮ ಫಲ. ಆಮೇಲೆ ನಕ್ಷತ್ರ ಇರೋದಿಲ್ಲ, ಸನ್ ಹ್ಯಾಸ್ ನಾಟ್ ಎಟ್ ರೈಸನ್, ಆವಾಗ ಮಾಡೋದು ಮಧ್ಯಮ ಫಲ. ಸನ್ರೈಸ್ ಕಾಣಿಸಿದ ಮೇಲೆ ಮಾಡೋದು ಸ್ವಲ್ಪ ಅಧಮ ಫಲ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ತಾತ್ಪರ್ಯ ಇಲ್ಲಿ ಏನು ಅಂದ್ರೆ ಮಾಡಿ ಬೆಳಿಗ್ಗೆ ಎದ್ದು, ಆದಷ್ಟು ಬೆಳಿಗ್ಗೆ ಎದ್ದು ಮಾಡಿ ಅಂತ. ಆಮೇಲೆ ಕೆಲವು ಇದು ಬೇಸಿಕಲಿ ನಮ್ಗೆ ಇಲ್ಲಿ ಪ್ರಮಾಣ ಎಲ್ಲಿಂದ ಸಿಕ್ಕತ್ತೆ ಅಂದ್ರೆ ಆಗ್ನೇಯ ಪುರಾಣದಿಂದ ಸಿಕ್ಕತ್ತೆ. ಈ ಆಗ್ನೇಯ ಪುರಾಣದಲ್ಲಿ ಈ ತರ ಮಾಡ್ಲಂಗೆ ಬೆಳಿಗ್ಗೆ ಸೂರ್ಯೋದಯ ಆದ ಮೇಲೇನು ನೀವು ಮಾಡಿದ್ರೆ ಈ ತರ ಎಲ್ಲ ನಿಮ್ಗೆ ಪಾಪ ಬರತ್ತೆ ಅಂತ ಒಂದು ದೊಡ್ಡ ಪಟ್ಟಿಲ್ ಕೊಡ್ತಾರೆ. ನೆನಪಲ್ಲಿ ಇಟ್ಕೋಬೇಕು, ಈ ಪುರಾಣದಲ್ಲಿನೂ ಸಾತ್ವಿಕ ರಾಜಸ ತಾಮಸ ಪುರಾಣಗಳು ಅಂತ ಗ್ರೆಡೇಷನ್ ಉಂಟು. ಇಲ್ಲಿ ಏನು ತಾತ್ಪರ್ಯ ಅಂದ್ರೆ ಮಾಡು ಅಂಬೋದಲ್ಲಿ ತಾತ್ಪರ್ಯ. ಮಾಡು ಅಂಬೋದೇನು, ಬೇಗ ಎದ್ದು ಅರುಣೋದಯ ಕಾಲದಲ್ಲಿ ಉಷತ್ ಕಾಲದಲ್ಲಿ ಎದ್ದು ಮಾಡಿದ್ರೆ ಶ್ರೇಷ್ಠ. ನಕ್ಷತ್ರ ಇರುವಾಗ ಮಾಡಿದ್ರೆ ತುಂಬಾ ಶ್ರೇಷ್ಠ ಆಗತ್ತೆ. ಯು ವಿಲ್ ರೀಪ್ ಲಾಟ್ ಆಫ್ ಬೆನಿಫಿಟ್ ಎಂಬುದಲ್ಲಿ ತಾತ್ಪರ್ಯ. ಹೀಗೆ ಮಾಡಿದ್ರೆ ನಿಮ್ಗೆ ನರಕ ಸಿಕ್ಕತ್ತ ಅಂಬೋದಲ್ಲಿ ಏನರ್ಥ, ನರಕ ಸಿಕ್ಕತ್ತ? ಯಾಕಂದ್ರೆ ಯಾರು ದೇವರನ್ನ ನೆನಪು ಮಾಡಿಕೊಳ್ಳೋದಿಲ್ಲೋ ಅವ್ರಿಗೇನೂ ನರಕ ಸಿಕ್ಕತ್ತೆ. ಸೂರ್ಯೋದಯ ಆದ ಮೇಲೆ ಮಾಡಿದವನಿಗೆ ನರಕ ಸಿಕ್ಕತ್ತೆ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂದ್ರೆ. ಅಲ್ಲಿ ಏನು ಅಂದ್ರೆ ನಾವು ಹೇಳ್ತೀವಿ ಮಕ್ಕಳು ತಪ್ಪು ಮಾಡಿದಾಗ, ನೀನು ಈ ತರ ಮಾಡಿದ್ರೆ ನಂಗೆ ಚಂದಾಗಿ ಪೆಟ್ಟು ಕೊಡ್ತೀನಿ ಅಂತ ನಾವು ಗದರ್ಸ್ತೀವಿ ಮಕ್ಕಳನ್ನ. ಅದು ಮಾಡ್ಲಾಂಗಿದ್ರೆ ಚಂದಾಗಿ ಪೆಟ್ಟು ಕೊಡೋದಿಲ್ಲ. ಅಲ್ಲಿ ಏನ್ ತಾತ್ಪರ್ಯ, ನೀನು ಮಾಡಬೇಕು ಅಂಬೋದಲ್ಲಿ ತಾತ್ಪರ್ಯ. ಮಾಡ್ಲಾಂಗಿದ್ರೆ ಇಟ್ ಇಸ್ ನಾಟ್ ಗುಡ್ ಅಂಬೋದಲ್ಲಿ ತಾತ್ಪರ್ಯ. ಸೊ ಆದಷ್ಟು ನಮ್ಗೆ ಎಷ್ಟೆಷ್ಟು ಬೇಗ ಆಗತ್ತೋ ಅಲ್ಲಿ ಒಂದು ಟ್ರೈ ಮಾಡಿ ಮಾಡಬೇಕು ಅಂಬೋದಲ್ಲಿ ತಾತ್ಪರ್ಯ. ಸೊ ಇನ್ನೊಂದು ಇಲ್ಲಿ ಇನ್ನೊಂದು ವಿಶೇಷ ಏನು ಈ ತಿಂಗಳಲ್ಲಿ ಅಂದ್ರೆ, ವಿಶೇಷವಾಗಿ ಮುದ್ಗನ್ನ ಅಂದ್ರೆ ಹುಗ್ಗಿ ನೈವೇದ್ಯ ದೇವರಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರ. ಭಗವಂತನಿಗೆ ಹುಗ್ಗಿ ಸಮರ್ಪಣೆ ಮಾಡಬೇಕು. ಆ ಹುಗ್ಗಿಯಲ್ಲಿ ದೇವರ ಚಿಂತನೆಯನ್ನು ಮಾಡಿ, ಅನ್ನದಲ್ಲಿ ದೇವರ ಚಿಂತನೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತಕೋಬೇಕು ಎಂಬುದಲ್ಲಿ ಎಲ್ಲಾ ಕಾರ್ಯಗಳು, ದೇವರ ಪೂಜೆ ಎಲ್ಲವೂ ಬೆಳಿಗ್ಗೆನೆ ಆಗಬೇಕು. ಸೂರ್ಯೋದಯಕ್ಕೆ ಮುಂಚೆ ಆದ್ರೆ ತುಂಬಾ ಶ್ರೇಷ್ಠ. ಇನ್ನೊಂದು ಮೂರನೇ ಅಂಶ ಏನು ಅಂದ್ರೆ, ಇದ್ರಲ್ಲಿ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷವಾಗಿ ಮಾಡ್ತಾರ. ಈ ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕೆ ಒಂದು ಕಾರಣವೂ ಹೇಳ್ತಾರೆ. ಏನ್ ಕಾರಣ ಅಂದ್ರೆ, ಒಂದು ಶಚಿದೇವಿಯ ಒಂದು ಅದು ಅಗ್ನಿಯ ಪುರಾಣದಲ್ಲಿ ಬರುತ್ತೆ. ಶಚಿದೇವಿಗೆ ಇಂದ್ರನ ಪತ್ನಿಗೆ ಕಷ್ಟ ಬಂದಾಗ ಅವಳು ಈ ಒಂದು ವ್ರತವನ್ನ ಮಾಡಿದ್ಲಂತೆ. ಈ ವ್ರತ ಮಾಡಿದ ಮೂಲ ಅವಳಿಗೆ ಶ್ರೇಷ್ಠ ಎಲ್ಲ ಸಂಪತ್ತು ಸಿಕ್ಕಿತ್ತು ಅಂತ ಒಂದು. ಇನ್ನೊಂದು ಬಂದು ಮಹಾಭಾರತದಲ್ಲೇ ಧರ್ಮರಾಜ ಕೇಳ್ತಾನಂತ, ನನಗೆ ಒಂದು ವ್ರತವನ್ನ ಹೇಳು ನೀನು. ಏನು ವ್ರತ ಅಂದ್ರೆ ಐಶ್ವರ್ಯ ಬರಬೇಕು. ಆ ಐಶ್ವರ್ಯವನ್ನ ಕ್ವಾಲಿಫೈ ಮಾಡ್ತಾರೆ. ಎಂತ ಐಶ್ವರ್ಯ ಬರಬೇಕು, ಆಕ್ಚುಲಿ ಇದು ಆಗ್ನೇಯ ಪುರಾಣದಲ್ಲಿ ಇದೆ. ಎಂತ ಐಶ್ವರ್ಯ ಬರಬೇಕು ಅಂದ್ರೆ, ಐಶ್ವರ್ಯ ಅಂಬೋದು ಕಳ್ಳರಿಂದ ಕದಿಲಕ್ಕೆ ಆಗಬಾರ್ದು, ಅದನ್ನ ಯಾರು ಕದಿಬಾರ್ದು. ಆ ತರ ಒಂದು ಐಶ್ವರ್ಯ ಅಂತ ಹೇಳೋದು, ಇಟ್ ಈಸ್ ನಾಟ್ ಲೌಕಿಕ ಸಂಪತ್ತನ್ನ ಹೇಳ್ತಾ ಇಲ್ಲ, ಅಲೌಕಿಕವಾದ ಜ್ಞಾನ ಸಂಪತ್ತನ್ನ ಕೊಡು ಅಂತ ಹೇಳ್ತಾರೆ. ಯಾವ ಜ್ಞಾನದಿಂದ ಆ ಒಂದು ಮನಸ್ಸಿಗೇನೋ ನಮ್ಗೆ ಶಾಂತಿ ಸಿಕ್ಕತ್ತೆ ಅಂದ್ರೆ, ನಮ್ಗೆ ಕಷ್ಟ ಬಂದೇ ಬರುತ್ತೆ. ನಾವು ಮಾಡಿದ ಪ್ರಾರಬ್ಧದಿಂದ ಕಷ್ಟ ಬಂದಾಗಲೂ ಮನಸ್ಸು ವಿಚಲಿತ ಆಗೋದಿಲ್ಲ, ಮನಸ್ಸು ದೇವರಲ್ಲೇ ಹರಿಯಬೇಕು. ಆ ತರ ಅದಕ್ಕೆ ಏನು ಅಂದ್ರೆ ಜ್ಞಾನಾಸೀನ ಅಂತಾರೆ. ಜ್ಞಾನ ಅಂಬೋ ಖಡ್ಗ ಬೇಕು, ಆ ಅಂಧಕಾರವನ್ನ ತೆಗಿಲಕ್ಕೆ ಜ್ಞಾನ ಬೇಕು. ಸೊ ಧರ್ಮರಾಜ ಇದನ್ನ ಕೇಳ್ತಾನೆ. ಆಮೇಲೆ ನನ್ನ ವಂಶ ವೃದ್ಧಿ ಆಗಬೇಕು. ವಂಶ ವೃದ್ಧಿ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟೋದು ಒಂದು, ಇನ್ನೊಂದು ಏನೊಂದು ಅದು ಪಿತೃಋಣ ಮಾಡ್ಲಿಕ್ಕೆ ಅದು ಸಹಕಾರಿಯಾಗಿ, ಇದನ್ನು ಆ ಜ್ಞಾನ ಅಂಬೋ ವಂಶ ವೃದ್ಧಿ ಆಗ್ತಾ ಹೋಗ್ಬೇಕು. ಇದಕ್ಕೆ ಏನು ಮಾಡ್ಬೇಕು ಅಂತ ಕೇಳಿದಾಗ, ಈ ಧನುರ್ಮಾಸದಲ್ಲಿ ಎದ್ದು ಭಗವಂತನನ್ನ ಪ್ರಾರ್ಥನೆ ಮಾಡುವಂತ ಅಂದ್ರೆ, ಆಸ್ ದ ಟೈಮ್ ಇಟ್ ಸೆಲ್ಫ್ ಸೇಸ್, ಪ್ರಾತಃ ಕಾಲದಲ್ಲಿ ರುಜಿಯೋಗಿಗಳ ವಿಶೇಷವಾದ ಕಾಲದಲ್ಲಿ ಮಾಡಿದ್ರೆ ಅವ್ರುಗಳು ಜ್ಞಾನವನ್ನೇ ಕೇಳ್ತಾರೆ, ಇತರ ಯಾವುದನ್ನ ಕೇಳೋದಿಲ್ಲ. ಸೊ ಆ ಕಾಲದಲ್ಲಿ ಧನುರ್ಮಾಸದಲ್ಲಿ ಇದು ಮಾಡಿದ್ರೆ ವಿಶೇಷ ಸಿಕ್ಕತ್ತೆ. ಮತ್ತು ರುದ್ರಾಣಿ ಮಾಡಿದ್ದ ವ್ರತವನ್ನ, ರುದ್ರಾಣಿ ಅಲ್ಲ ಇಂದ್ರಾಣಿ ಮಾಡಿದ್ದ ಈ ವ್ರತವನ್ನ ಹೇಳ್ತಾರ. ಇದು ಹೇಳುವಾಗ ಅವಳು ಹೇಗೆ ಪೂಜೆ ಮಾಡಿದ್ಲು, ಇದು ತುಂಬಾ ಪ್ರಸಿದ್ಧವಾದದ್ದು. ಅವಳು ಹೇಗೆ ಪೂಜೆ ಮಾಡಿದ್ಲು ಅಂತ ಇದು ಬಂದು ಸ್ಮೃತಿ ಮುಕ್ತಾವಳಿಯಲ್ಲಿನೂ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರ, ಈ ಒಂದು 12 ತಿಂಗಳಲ್ಲಿ 12 ನಾರಾಯಣನ ರೂಪ, ಲಕ್ಷ್ಮೀ ರೂಪ ಎರಡು ಇದೆ. ಸೊ ಆ ಲಕ್ಷ್ಮೀ ರೂಪ ಅಂದ್ರೆ ಆ ಲಕ್ಷ್ಮಿ ರೂಪ, ಲಕ್ಷ್ಮಿ ರೂಪದಲ್ಲಿ ಇರುವಂತ ಸ್ತ್ರೀ ರೂಪನಾದಂತ ಭಗವಂತ. ಇದು ಸ್ವಲ್ಪ ವ್ಯತ್ಯಾಸವಾಗಿ ಇಲ್ಲಿ ಕೊಟ್ಟಿರುವುದು ಆ ಲಕ್ಷ್ಮಿಯ ಗುಣಗಳನ್ನ ಚಿಂತನೆ ಮಾಡಬೇಕಂತ. ಈ ಗುಣಗಳನ್ನ ಚಿಂತನೆ ಮಾಡಿದ್ಲಂತ ಶಚಿದೇವಿ, ಶಚಿದೇವಿಗೆ ಬಂದ ಕಷ್ಟ ಏನು ಅಂದ್ರೆ ಅವಳು ಪ್ರಾರಬ್ಧ ವಶದಿಂದ ಒಂದು ಕಷ್ಟ ಏನು, ಪ್ರಾರಬ್ಧ ವಶದಿಂದ ಅವಳು ಬಂದು ಆ ಸೂರ್ಯನಿಗೆ ಮಡದಿಯಾಗುವಂತ ಒಂದು ಸಿಕ್ಕಿತ್ತು. ಆಮೇಲೆ ಚಿತ್ರಾಂಗದನ ಗದೆಯಾಗ ಅವತಾರ ಮಾಡಿದಾಗೆ ಅವಳಿಗೆ ತನ್ನ ಪತಿ ಜೊತೆಯಲ್ಲಿ ವಿಯೋಗ ಆಯ್ತು. ಈ ತರ ಎಲ್ಲ ಅವಳಿಗೆ ತುಂಬಾ ಕಷ್ಟಗಳು ಬಂತಂತೆ. ಸೊ ಅದಕ್ಕೆ ಅವಳು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ಲಕ್ಷ್ಮಿಯನ್ನ ನಿತ್ಯ ಮುತ್ತೈದೆ ನಿತ್ಯ ಸುಮಂಗಲಿ ಅಂಬ ಒಂದು ಪ್ರಾರ್ಥನೆ ಮಾಡ್ತಾಳ. ಅಂದ್ರೆ ಒಂದು ಕ್ವಶನ್ ಬರುತ್ತ, ನಿತ್ಯ ಸುಮಂಗಲಿ ಸುಮಂಗಲಿತ್ವ ಬೇಕು ಅಂತ ಪ್ರಾರ್ಥನೆ ಮಾಡ್ತಾಳ ಅಂದ್ರೆ ಓನ್ಲಿ ಸುಮಂಗಲಿಗಳು ಮಾತ್ರನೇ ಇದಕ್ಕೆ ಅಧಿಕಾರಿಗಳ ಅಂದ್ರೆ ಇಲ್ಲ, ಹಾಗಲ್ಲ. ಸುಮಂಗಲಿತ್ವ ಅಂಬೋದು ಆ ಒಂದು ಜ್ಞಾನ, ನಾಟ್ ಜಸ್ಟ್ ಒಂದು ಗಂಡ ಬದುಕಿರಬೇಕು ನಮ್ಗೆ ಅಂಬೋದು ಒಂದು ಇದೇ ಇದೆ, ಇದ್ರನ್ನು ಮೋರ್ ದನ್ ದಟ್. ಆ ಕಾಲದಲ್ಲಿ ಆ ಜ್ಞಾನ ಅಂಬೋದು ಮದುವೆಗೆ ಮುಂಚೆ ಆ ಒಂದು ಗಂಡ ಆಗೋನು ಸಮಾವರ್ತನೆ ಮಾಡ್ಲಿಕ್ಕೆ ಮುಂಚೆ ಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಸಮಾವರ್ತನೆ ಮಾಡಿಕೊಂಡು ಮದುವೆ ಅಂತಿತ್ತು. ಅವನಿಗೆ ಜ್ಞಾನ ಚಂದಾಗೆ ಗುರು ಮೂಲಕವಾಗಿ ತಿಳ್ಕೊಂಡು ಬಂದು ಮದುವೆಯಲ್ಲಿ ಹೆಂಡತಿಗೆ ಹೇಳ್ತಾನ, ನಿನಗೆ ನಾನು ಜ್ಞಾನವನ್ನು ಹೇಳ್ಕೊಡ್ತೀನಿ ಅಂತ ಈ ದೇವರ ಮುಂದೆ ಅವನು ಒಂದು ಸಂಕಲ್ಪವನ್ನು ಮಾಡ್ತಾನೆ. ಸೊ ಆದ ಕಾರಣದಿಂದ ಸುಮಂಗಲಿತ್ವ ಅಂಬೋದು ಆ ಜ್ಞಾನ ವೃದ್ಧಿ ಆಗ್ಬಿಟ್ಲು. ಮುದಿಯೈದಿದ್ದವಳು ಅಂದ್ರೆ ಜ್ಞಾನದಲ್ಲಿ ಮುದಿಯೈದಿತನ ಬೇಕು ಅಂಬೋದು ತಾತ್ಪರ್ಯ ಆಗತ್ತೆ. ಗಂಡನು ದೀರ್ಘಾಯುಷಿರಬೇಕು ಅಂಬೋದು ಉಂಟು. ಸೊ ಇದು ಎಲ್ಲರಿಗೇನು ಆಗತ್ತೆ, ಜ್ಞಾನದಲ್ಲಿ ಒಂದು ನಮಗೆ ಒಂದು ಮುದಿಯೈದಿತನ ಬೇಕು ಅಂಬೋ ಪ್ರಾರ್ಥನೆ, ಮತ್ತು ಇತರ ಜನ್ಮಗಳಲ್ಲೆಲ್ಲೂ ನಮ್ಗೆ ಈ ತರ ಒಂದು ದುಃಖ ಬರಬಾರದು ಅಂಬೋದು ಇದ್ದೇ ಇದೆ. ಹಿಂದಿನ ಜನ್ಮದಲ್ಲಿ ಬಂದ ತಾಪ ಹೋಗಬೇಕು, ಇದು ಎಲ್ಲದಕ್ಕೇನು ಆಗತ್ತೆ. ಶಚಿದೇವಿ ಬಂದು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ಶಚಿಗೆ ನಿತ್ಯ ಪತ್ನಿ ಆದವನು ಇಂದ್ರದೇವರೇ ಆಗ್ತಾರೆ. ಸೊ ನಿತ್ಯವಾಗ ಅವಳು ಪತಿ ಜೊತೆಯಲ್ಲಿ ಇರ್ತಾಳೆ, ಮತ್ತು ಆ ಲಕ್ಷ್ಮಿ ನಿತ್ಯ ಮುತ್ತೈದಳು ನಿತ್ಯ ಮುಕ್ತಳು ಅಂತ ಪ್ರಾರ್ಥನೆ. ಸೊ ಅವಳು ಗುಣವನ್ನ ಸ್ತುತಿ ಮಾಡ್ತಾರೆ. 12 ಗುಣವನ್ನ ಕೊಟ್ಟಿದ್ದಾರೆ, 12 ತಿಂಗಳಿಗೆ 12 ಆ ಫಲ ಎಲ್ಲವೂ ಈ ಧನುರ್ಮಾಸದಲ್ಲಿ ಸಿಕ್ಕತ್ತ ಅಂದ್ರೆ ಯಥಾಯೋಗ್ಯವಾಗಿ ನಾವು ಮಾಡುವಂತ ಅನುಸಂಧಾನ ಮೂಲಕವಾಗಿ ಸಿಕ್ಕತ್ತ. ಮೋಸ್ಟ್ ಆಫ್ ಅಸ್ ನಮ್ಗೆಲ್ಲ ನಾವು ಮಾಡಿದ ಪಾಪಗಳೆಲ್ಲ ಹೋಗಿ ದೇವರ ನೆನಪು ಬರೋದೇ ದೊಡ್ಡ ಒಂದು ಐಶ್ವರ್ಯ ಆಗತ್ತೆ. ಫಸ್ಟ್ ಹೆಸರು ಏನು ಅಂದ್ರೆ ಶ್ರೀದೇವಿ ಅಂತ ಚಿಂತನೆ ಅಂತ. ಈ ಒಂದು 12 ಹೆಸರು ಇದೆ, 12 ಹೆಸರನ್ನು ಫಸ್ಟ್ ಓದ್ ಬಿಡ್ತೀನಿ. ಶ್ರೀದೇವಿ, ಆಮೇಲೆ ಅಮೃತೋದ್ಭವ, ಕಮಲ, ಆಮೇಲೆ ವಿಷ್ಣು ಪತ್ನಿ, ಆಮೇಲೆ ಶ್ರೀ ವೈಷ್ಣವಿ, ವರಾರೋಹ, ಹರಿವಲ್ಲಭ, ಶಾರ್ಣಿ, ದೇವದೇವಿಕ, ಮತ್ತು ಮಹಾಲಕ್ಷ್ಮಿ, ಲೋಕಸುಂದರಿ. ಲೋಕಸುಂದರಿ ಎರಡು ಕಡೆ ಬರುತ್ತೆ, ಎರಡಕ್ಕಿಂತ ಸ್ವಲ್ಪ ವ್ಯತ್ಯಾಸವಾದ ಅರ್ಥ ಇದೆ. ಕೆಲವರು ಲೋಕಸುಂದರಿಗೆ ಬದಲು ಇನ್ನೊಂದು ಹೆಸರು ಏನೋ ಹಾಕೊಂಡಿದ್ದಾರೆ, ಈಶ್ವರಿನೋ ಏನೋ ಶಂಕರಿನೋ ಈಶ್ವರಿನೋ ಹಾಕೊಂಡಿದ್ದಾರೆ. ಬಟ್ ಲೋಕಸುಂದರಿನೂ ಎರಡು ಅರ್ಥದಿಂದ ನೋಡಬಹುದು. ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ಚಿಂತನೆಗಳು ಹೇಗೆ ಅಂದ್ರೆ, ಫಸ್ಟ್ ಮೊಟ್ಟ ಮೊದಲೇ ಅವಳು ಚಿಂತನೆ ಮಾಡುದು ಶ್ರೀದೇವಿ ಚಿಂತನೆ ಮಾಡ್ತಾಳಂತ. ಶ್ರೀದೇವಿ ಅಂದ್ರೆ ಲಕ್ಷ್ಮಿ ರೂಪದಲ್ಲಿ ಶ್ರೀ ಭೂ ದುರ್ಗೆ ಇರುತ್ತೆ. ಶ್ರೀ ಭೂ ದುರ್ಗೆಯಲ್ಲಿ ಶ್ರೀ ರೂಪ ಬಂದು ಸತ್ವ ಗುಣಕ್ಕೆ ನಿಯಾಮಕಳಾಗಿರ್ತಾಳೆ. ನಮ್ಮಲ್ಲಿ ಇರುವಂತಹ ಸತ್ವ ಗುಣ ಜಾಗೃತಿ ಆಗ ಅಂದ್ರೆ ಉಷತ್ ಕಾಲದಲ್ಲಿ, ಉಷತ್ ಕಾಲ ಇಟ್ ಸ್ಟಾರ್ಟ್ಸ್ ದ ಡೇ ಬಿಗಿನ್ಸ್ ಅಂದ್ರೆ ಸೂರ್ಯೋದಯ ಆಗಿ ಆ ಸೂರ್ಯನ ಸಾಧನೆಗೆ ಮಾಡೋ ನಾವು ಜಾಗೃತ ಅವಸ್ಥೆಯಲ್ಲಿ ಎಲ್ಲಾ ಸಾಧನೆಯನ್ನು ಮಾಡ್ತೀವಿ, ಅದಕ್ಕೆ ಬೆಳಕು ಬೇಕು. ಸೊ ಶ್ರೀರೂಪ ಆ ಸತ್ವ ಗುಣ ನಮ್ಮಲ್ಲಿ ಉದ್ಭವ ಆಗಬೇಕು. ನಾವು ಸಾತ್ವಿಕ ಜೀವರು, ನಮ್ಮಲ್ಲಿ ಇರುವಂತಹ ಸತ್ವ ಗುಣ ಉದ್ಭವ ಆದಾಗೆ ಎಲ್ಲವೂ ಒಳ್ಳೇದಾಗುತ್ತೆ. ಸೊ ಅದಕ್ಕೆ ಸಂಕೇತವಾಗಿ ಆ ಶ್ರೀರೂಪವನ್ನ ಚಿಂತನೆ ಮಾಡಬೇಕು. ಆ ಶ್ರೀರೂಪ ಹೇಗಿರುತ್ತೆ ಅಂದ್ರೆ ಅದು ಶೋಭಾನೆ ಹಾಡ್ಲಿನೇ ಬರುತ್ತಲ್ಲ, ಅದೇ ಆ ಒಂದು ಎರಡು ಭುಜಗಳಲ್ಲಿ ಎರಡು ಕಮಲಗಳನ್ನ ಇಟ್ಟುಕೊಂಡಿರ್ತಾಳೆ, ಮತ್ತು ಆ ಕೆಳಗಡೆ ಇರುವಂತ ಕೈಯಲ್ಲಿ ಒಂದು ಕೈಯಲ್ಲಿ ಅಭಯ, ಒಂದು ಕೈಯಲ್ಲಿ ವರ. ಹೀಗೆ ಅವಳನ್ನ ಚಿಂತನೆ ಮಾಡಬೇಕು ಶ್ರೀದೇವಿಯ ಚಿಂತನೆ. ಶ್ರೀದೇವಿ ಅಂತ ಹೆಸರು ಹೇಳೋದು ಒಂದು, ಅವಳು ಗುಣ ಚಿಂತನೆ ಒಂದು ದಿವಸದಲ್ಲಿ ಒಂದು ಚಿಂತನೆ ಬಂದ್ರೂ ಸಾಕು, ಸತ್ವ ಗುಣ ಆವಿರ್ಭಾವ ಆಗಲಿ ಎಂಬ ಚಿಂತನೆ ಶ್ರೀದೇವಿ ಅಂತ. ಆಮೇಲೆ ಸೆಕೆಂಡ್ ಹೆಸರಲ್ಲಿ ಬಂದು ಅಮೃತೋದ್ಭವಂ, ಅಮೃತೋದ್ಭವ ಅಂದ್ರ ಅಮೃತದಿಂದ ಆ ಕ್ಷೀರ ಸಾಗರದಿಂದ ಅವಳು ಉದ್ಭವಳಾದಳು ಅಂದ್ರೆ ನಮ್ಮಲ್ಲಿ ಇರುವಂತಹ ಸ್ವರೂಪ ಆನಂದವನ್ನ ಅವಳು ಕೊಡಬೇಕು ಅಂಬುದು ಆ ಚಿಂತನೆ. ಆಮೇಲೆ ಮೂರನೇದ್ ಬಂದು ಕಮಲಾ ಅಂತ ಚಿಂತನೆ. ಕಮಲ ಅಂದ್ರೆ ವಿಶಾಲವಾದ ಇರುವಂತ ತಾವರೆ ಹಾಗೆ ಒಂದು ನೀರ್ಲಿ ಇದ್ರು ಆ ನೀರ ಸಂಘ ಅದಕ್ಕೆ ಆಗೋದಿಲ್ಲ. ಹಾಗೇನೆ ನಮಗೆ ಏನಾದ್ರು ದೇವರು ದುಃಖ ಕಷ್ಟ ಏನೇ ಕೊಟ್ರನು ಆ ದುಃಖ ಬಂದು ನಮ್ಮ ಮನಸ್ಸು ಮೇಲೆ ಪ್ರಭಾವ ಆಗ್ಲಾಂಗಿರ್ಬೇಕು. ಮನಸ್ಸು ಮೈಂಡ್ ಶುಡ್ ಏಬಲ್ ಟು ಹೋಲ್ಡ್ ಇಟ್ ಅಂಬೋದು ಒಂದರ್ಥ. ಇನ್ನೊಂದು ಅರ್ಥನು ಕಮಲ ಶಬ್ದವನ್ನು ಒಡೆದು ಹೇಳ್ತಾರೆ. ಹೇಗೆ ಅಂದ್ರೆ ಆ ಒಂದು ಕೊನೆಯಲ್ಲಿ ನಮ್ಮ ಈ ಸಾಧನೆ ಕೊನೆಯಲ್ಲಿ ನಮ್ಗೆ ಸುಖ ಬೇಕು, ಅದೇ ಮೇನ್. ಸುಖ ಅಂದ್ರ ಸುಖ, ಅಮಲ ಅಮ ಅಂದ್ರ ಮ ಅಂದ್ರ ಒಂದು ಮಿತವಾದ, ಅಮಿತವಾದ ಅಂದ್ರ ಇನ್ಫಿನಿಟ್ ನಾನ್ ಸ್ಟಾಪ್ ಆನಂದ ಅಂದ್ರ ಸ್ವರೂಪ ಸುಖನೇ ನಮ್ಗೆ ಯಾವತ್ತು ನಿತ್ಯವಾಗಿರುವಂತದ್ದು. ಸೊ ನಿತ್ಯವಾದ ಸುಖ, ಕಮ ಅಂದ್ರ ನಿತ್ಯವಾದ ಸುಖ, ಲ ಅಂದ್ರೆ ಕೊಡುವನು ಲಾತಿ, ಅವಳು ಕೊಡ್ತಾಳೆ. ಯಾಕೆ ಕೊಡ್ತಾಳೆ ಅಂದ್ರೆ ಅವಳು ಡೈರೆಕ್ಟ್ ಆಗಿ ಕೊಡೋದಿಲ್ಲ, ದೇವರು ಆ ಒಂದು ಅಜ್ಞಾನ ಅಂಬು ಆವರಣವನ್ನ ತೆಗೆದು ಸಾಧನೆ ಮೂಲಕವಾಗಿ ಭಗವಂತನ ದಯವನ್ನ ಸಂಪಾದಿಸಿ ಅದು ಮೂಲಕವಾಗಿ ಅವಳು ಕೊಡ್ತಾಳೆ. ಅದಲ್ಲಿ ಇದು ದೇವರನ್ನ ಚಿಂತನೆ ಮಾಡುವಾಗ ಕಮಲಾ ಅಂಬೋ ಹೆಸರಿಂದ ನಾರಾಯಣನೇ ಅವಳೊಳಗೆ ಇದ್ದು ಇದನ್ನ ಕೊಡ್ತಾನೆ ಹಾಗೇನು ತಕೋಬಹುದು. ಆಮೇಲೆ ಲೋಕಸುಂದರಿ ಅಂತ, ಲೋಕಸುಂದರಿ ಅಂತ ಅವಳನ್ನ ಚಿಂತನೆ ಹೇಗೆ ಅಂದ್ರೆ ಈ ಸುಂದರಿ ಎಂಬುದೇ ಲೋಕ ಸುಂದರಿ ಅಂದ್ರೆ ಸುಂದರಿ ಎಂಬುದೇ ಏನರ್ಥ ಅಂದ್ರೆ ಸುಂದರ ಅಂದ್ರೆ ದಿನೇ ದಿನೇ ಎನ್ನವತಂ ಉಪೈತಿ ತದೇವ ರೂಪಂ ರಮಣಿ ಅಂತ ಅಂದ್ರೆ ಸುಂದರವಾಗಿದಂತೆ ಯಾಕೆ ಹೇಳ್ತೀವಿ ಅಂದ್ರೆ ಹೊಸತನ ಇರಬೇಕು ಅಲ್ಲಿ. ನ್ಯೂನೆಸ್ ಇದ್ರೆ ಇಟ್ ಕೀಪ್ಸ್ ಯು ಕ್ಯಾಪ್ಟಿವೇಟಿಂಗ್. ಒಂದು ಸೀರೆ ತಕೊಳ್ತೀವಿ ಒಂದು ತಿಂಗಳು ಆದ ಮೇಲೆ ಅದು ಸುಂದರ ಅಂತಾನು ಅನ್ಸೋದೇ ಇಲ್ಲ ನಮ್ಗೆ, ಹೊರಟೋಗತ್ತೆ. ಬಿಕಾಸ್ ಅಲ್ಲಿ ದ ಕ್ಯಾಪ್ಟಿವೇಟಿಂಗ್ ಥಿಂಗ್ ಅಲ್ಲಿ ಇರಲ್ಲ. ಬಟ್ ಲಕ್ಷ್ಮಿ ಹಾಗೆಲ್ಲ, ಲೋಕ ಸುಂದರಿ, ಎಲ್ಲಿ ಎಲ್ಲಿ ಆ ಸುಂದರತೆ ಎಲ್ಲಿ ಎಲ್ಲಿ ಆ ಹೊಸತನ ಇರುತ್ತೋ ಅಲ್ಲೆಲ್ಲ ಇವಳು ಲೋಕ ಸುಂದರಿ ಅಂತ ಅಲ್ಲಿ ಅವಳು ಇದ್ದಾಳೆ. ಅವಳಲ್ಲಿ ಸುಂದರ ರೂಪನಾದಂತ ಸ್ತ್ರೀರೂಪ ಭಗವಂತ ಅಲ್ಲಿದ್ದಾರೆ. ಒಂದೊಂದಿಲ್ಲಿನು ನೀವು ಭಗವಂತ ಲಕ್ಷ್ಮಿಯಲ್ಲಿ ಇರುವಂತ ಭಗವಂತನ ಇಟ್ಕೋಬೇಕು. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು ವಿಷ್ಣು ಪತ್ನಿ ಅಂತ ಚಿಂತನೆ ಮಾಡ್ಬೇಕಂತ. ವಿಷ್ಣು ಪತ್ನಿ ಅಂದ್ರೆ ಏನು? ವಿಷ್ಣು ಪತ್ನಿ ಅಂದ್ರೆ ಇಲ್ಲಿ ವಿಷ್ಣು ಅಂದ್ರ ಎಂಬೋ ಶಬ್ದದಲ್ಲಿ ವ್ಯಾಪ್ತನಾದವನು, ದೇಶತಃ ಕಾಲತಃ ಅವನು ವ್ಯಾಪ್ತನಾದವನು ಚಿಂತನೆ. ಆ ವ್ಯಾಪ್ತನಾದವಳಲ್ಲಿ ಇವಳು ಪತ್ನಿಯಾಗಿದ್ದಾಳೆ. ದೇಶತಃ ಕಾಲತಃ ಅವನು ವ್ಯಾಪ್ತ, ಇವಳು ದೇಶತಃ ಪತ್ನಿಯಾಗಿದ್ದಾನಂದ್ರೆ ಅವ ಸಹ ಅವನ ಜೊತೆಲಿ ಇದ್ದಾಳೆ ಅಂತ ಒಂದರ್ಥ. ಇನ್ನೊಂದು ಅವನ ಅಧೀನವಾಗಿ ಇದ್ದಾಳೆ ಅಂತ ಚಿಂತನೆ. ಸೊ ದೇಶತಃ ಕಾಲತಃ ಗುಣತಃ ನೀವು ತಗೊಂಡನು ಎಲ್ಲದಲ್ಲಿನೂ ಇವಳು ವ್ಯಾಪ್ತಳಾಗಿದ್ದರೂ ಅಧೀನವಾಗಿದ್ದಾಳೆ. ಗುಣದಲ್ಲಿ ಅವಳು ಸಮಾನ ಇಲ್ಲ. ಸೊ ವಿಷ್ಣು ಎಂಬ ವಿಷ್ಣು ಪತ್ನಿ ಅಂತ ಹಾಗೆ ಅವಳ ಭಗವಂತನ ಜೊತೆಯಲ್ಲಿ ಚಿಂತನೆ. ಚಿಂತನೆಯನ್ನು ಹೇಗಿರ್ಬೇಕು ಅಂದ್ರೆ ಇವಳು ಅಸ್ವತಂತ್ರಳೆ ಅಂಬೋ ಚಿಂತನೆ, ಅದು ವಿಷ್ಣು ಪತ್ನಿ ಅಂತ. ಆಮೇಲೆ ನೆಕ್ಸ್ಟ್ ಬರೋದು ಶ್ರೀ ವೈಷ್ಣವಿ ಅಂತ. ವೈಷ್ಣವಿ ಅಂತ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟವಳು. ಶ್ರೀಕರ ಅಂದ್ರೆ ಸತ್ವಗುಣ ನಿಯಾಮಕಳಾದಂತ ಶ್ರೀಯನ್ನ ನಮಗೆ ಬಂದು ಒಂದು ಆ ಒಂದು ಶರ ಅಂದ್ರೆ ಆ ಸುಖವನ್ನ ನಮಗೆ ಸ್ವರೂ ಜ್ಞಾನವನ್ನ ಕೊಡುವವಳು ಅಂತ ಒಂದು ಚಿಂತನೆ. ಇನ್ನೊಂದು ಇವಳಲ್ಲಿ ಇರುವಂತ ಅಸಾಧಾರಣ ಧರ್ಮ ಏನು ಅಂತ ವೈಷ್ಣವಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ರು ಬ್ರಹ್ಮ ವಿಷ್ಣು ಎಲ್ರೂ ದೇವರ ಭಕ್ತರೇ ಆಗಿದ್ದರೂ ಅಲ್ಲಿನೂ ತಾರತಮ್ಯ ಬರುತ್ತೆ. ಇವಳಿಗೇನು ಉಳಿದವ್ರಿಗೇನು ಏನು ವ್ಯತ್ಯಾಸ ಅಂದ್ರೆ ಇವಳಲ್ಲಿ ಹೇಳ್ತಾರ ಅವ್ಯಭಿಚಾರ ಸದ್ಗುಣ ಅಂತ ಹೇಳ್ತಾರೆ. ಅಂದ್ರೆ ಏನು ಅವ್ಯಭಿಚಾರ ವ್ಯಭಚಾರ ನೇಚರ್ ಇಲ್ಲ ಅಂದ್ರೆ ನಮ್ಗೆ ಬೇರೆ ಕೆಟ್ಟ ಅರ್ಥದಲ್ಲೇ ಅದು ಅರ್ಥ ಆಗತ್ತೆ. ಬಟ್ ಶಾಸ್ತ್ರದಲ್ಲಿ ಹೇಳುವಂತ ಅರ್ಥ ಏನು ಅಂದ್ರೆ ಒಬ್ಬರಲ್ಲಿ ಬೇರೆ ಇನ್ನೊಬ್ರು ಕಡೆ ಹೋಗೋದಿಲ್ಲ. ಅಂದ್ರೆ ಏನು ಅಂದ್ರೆ ಇವಳು ಯಾರಲ್ಲಿ ಭಕ್ತಿ ಮಾಡ್ತಾಳೆ ಅಂದ್ರೆ ಭಗವಂತ ಒಬ್ಬನಲ್ಲೇ ಭಕ್ತಿ ಮಾಡ್ತಾಳೆ ಅವಳು. ಬೇರೆ ಯಾರಲ್ಲಿನೂ ಒಬ್ಬರಲ್ಲಿ ಇಟ್ಟ ಆ ಭಕ್ತಿ ಯಾರಲ್ಲಿನೂ ಇಲ್ಲ, ಭಗವಂತನ ಒಬ್ಬನಲ್ಲೇ ಇದೆ, ಇನ್ನೊಬ್ಬನಲ್ಲಿ ಇದಲ್ಲ ಆ ಭಕ್ತಿ ಎಂಬುದನ್ನ ಯಾರಲ್ಲಿನೂ ಇವಳು ಇಟ್ಟಿಲ್ಲ. ಸೊ ಈ ಲಕ್ಷಣ ಇವಳು ಒಬ್ಬಳಿಗೆ ಬರುತ್ತೆ ಅಂದ್ರೆ ಅವ್ಯಭಿಚಾರ ಸದ್ಗುಣ ಅಂಬೋದು. ವಾಯುದೇವರು ಹೇಗೆ ಅಂದ್ರೆ ವಾಯುದೇವರು ನಾರಾಯಣನನ್ನು ಮಾಡ್ತಾರೆ, ಲಕ್ಷ್ಮಿಯಲ್ಲಿನೂ ತಾರತಮ್ಯ ಕ್ರಮದಿಂದ ಮಾಡ್ತಾರೆ. ಬಟ್ ಭಕ್ತಿ ಎಂಬುದನ್ನ ಇಡ್ತಾರೆ, ನನ್ಕಿಂತ ಇವರು ದೊಡ್ಡವರು, ನನ್ನನ್ನ ನಿಯಮನ ಮಾಡೋವಳು ಅಂಬೋದನ್ನ ಇಟ್ಟಿರ್ತಾರೆ. ಸೊ ಅವರಿಗೆ ಇಬ್ಬರಲ್ಲೇನೋ ಭಕ್ತಿ ಹೋಗುತ್ತೆ, ಇವಳಿಗೆ ಯಾರಲ್ಲೇನೇ ಇಲ್ಲ, ಭಗವಂತ ಒಬ್ಬನಲ್ಲೇ. ಇದಕ್ಕೋಸ್ಕರ ಇವಳಿಗೆ ಆ ಶ್ರೀ ವೈಷ್ಣವಿ ಎಂಬುದು ಆ ಪೂರ್ಣ ಪ್ರಮಾಣದಲ್ಲಿ ಇವಳಿಗೆ ಅನ್ವಯ ಆಗತ್ತಂತೆ. ಆಮೇಲೆ ವರಾರೋಹ ಅಂತ ಚಿಂತನೆ. ವರಾರೋಹ ಅಂದ್ರೆ ವರ ಅಂದ್ರೆ ಅವಳು ವ ರ ಅಂದ್ರೆ ಜ್ಞಾನ ಉಳ್ಳವರು, ಜ್ಞಾನವನ್ನ ಕೊಟ್ಟು ವ ಅಂದ್ರೆ, ವ ಅಂದ್ರೆ ಜ್ಞಾನ, ರ ಅಂದ್ರೆ ಆನಂದ, ಆರ್ ವ ಅಂದ್ರೆ ಜ್ಞಾನವನ್ನ ಕೊಡುವಳು, ಜ್ಞಾನ ಇರುವವರನ್ನ ವರ ಅಂದ್ರೆ ಶ್ರೇಷ್ಠ ಅಂತ ತಕೊಂಡು ಆರೋಹ ಅಂತ, ಆರೋಹ ಅಂತಿಲ್ಲ ಅರೋಹ ಅಂತ ಮಾಡ್ಬೇಕು. ಅರೋಹ ಅಂದ್ರೆ ಯಾರು ಶ್ರೇಷ್ಠ ಭಗವಂತನಲ್ಲಿ ಶ್ರೇಷ್ಠ ಭಕ್ತಿ ಮಾಡ್ತಾರೆ ಅಂದ್ರೆ ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೋ ಅವರಲ್ಲಿ ಅವಳು ಏನು ಮಾಡ್ತಾಳಂದ್ರೆ ಅರೋಹ. ಅರೋಹ ಅಂದ್ರೆ ಆ ಒಂದು ಆ ಪ್ರಕೃತಿಯನ್ನ ಇಫೆಕ್ಟ್, ಆ ಒಂದು ಸತ್ವ ರಜ ತಮೋ ಗುಣದ ಇಫೆಕ್ಟ್ ಬರ್ಲಂಗೆ ಅವಳು ರಕ್ಷಣೆ ಮಾಡ್ತಾಳಂತ, ವರಾರೋಹ ಅಂತ. ಅದಕ್ಕೆ ವರಾರೋಹ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಎಂಟನೇದು ಹರಿವಲ್ಲಭ ಅಂತ. ಹರಿವಲ್ಲಭ ಅಂದ್ರೆ ಹರಿ, ಹರಿ ಅಂದ್ರೆ ನಾರಾಯಣ, ಮತ್ತು ಹರಿ ಅಂದ್ರೆ ಬಿಂಬರೂಪ ಹರಿ ಇದೆ, ಅದನ್ನೇ ಇಟ್ಟುಕೊಳ್ಳಿ. ಅವಳಲ್ಲಿ ಇರುವಂತ ಹರಿ ಯಾರಿದ್ದಾನೋ ಅವನೇ ವಲ್ಲಭ ಅಂದ್ರೆ ಸ್ವಾಮಿಯಾಗಿ. ವಲ್ಲಭ ಅಂಬುವುದಕ್ಕೆ ವಲ್ಲ ಸಂವರಣೆ ಅಂತ, ಚಂದಾಗೆ ರಕ್ಷಣೆ. ಹರಿ ನಾರಾಯಣನಿಂದ ಇವಳು, ಇವಳನ್ನ ನಾರಾಯಣ ಚಂದಾಗೆ ರಕ್ಷಣೆ ಮಾಡ್ತಾ ಇರ್ತಾನಂತೆ. ಯಾವತ್ತೂ ಇವಳನ್ನ ಬಿಟ್ಟಿದ್ದು ಇರೋದಿಲ್ಲ, ಯಾವತ್ತೂ ಎಲ್ಲ ಕಾಲದಲ್ಲಿ ರಕ್ಷಣೆ ಮಾಡ್ತಾನ ಇವಳ ಬಿಂಬರೂಪನಾದಂತ ಶ್ರೀಹರಿ ಅಂತ. ಅಲ್ಲಿ ಹರಿವಲ್ಲಭ ಅಂತ ಚಿಂತನೆ. ಆಮೇಲೆ ಶಾರ್ಣಿ ಅಂತ, ಶಾರ್ಣಿ ಅಂದ್ರೆ ಶಾರ್ಣಿ ಅಂತ ಬರೋವಾಗ ಅಲ್ಲಿ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಶಾರ್ಂಗ ಅಂತ ಬರುತ್ತೆ. ಅದು ಏನು ಅಂದ್ರೆ ನಾವು ನೋಡ್ತೀವಿ ಒಂದು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ, ರುಕ್ಮಿಣಿ ದೇವಿನೇ ಆ ಒಂದು ನರಕಾಸುರನ ವಧೆ ಮಾಡ್ಲಕ್ಕೆ ಹೋದಾಗ ಅವಳೇ ಒಂದು ಆ ಶಾರ್ಂಗಧನವನ್ನು ತಕೊಂಡು ಹೋರಾಡಿದ್ಲು ಅಂತ ಬರುತ್ತೆ. ಆ ಭಗವಂತನ ಕೈಯಲ್ಲಿ ಇರುವಂತ ಈ ಶಾರ್ಂಗಧನುಸ್ಸು ಆಯುಧವನ್ನ ಅದು ಯಾವುದು ಅಂದ್ರೆ ಅದು ಒಂದು ಲಕ್ಷ್ಮಿಯಾತ್ಮಕವಾಗಿ ಇದೆ. ಸೊ ಆ ಧನುಷ್ ಅದಕ್ಕೆ ಇವಳಿಗೆ ಶಾರ್ಣಿ ಅಂತ ಹೇಳ್ತಾರೆ. ಅಂದ್ರೆ ಆಯುಧ ಹೇಗೆ ಆಗತ್ತೆ ಅಂದ್ರೆ ಆಯುಧ ಭಗವಂತನ ಆಯುಧ ಅಂಬೋದು ಅದು ಭಗವಂತನೇ ಆಗಿದ್ದಾನೆ. ಭಗವಂತನಿಗೇನು ಅವನ ಆಯುಧಕ್ಕೇನು ವ್ಯತ್ಯಾಸ ಇಲ್ಲ. ಅದೇ ರೂಪ ಆ ಲಕ್ಷ್ಮಿಯಲ್ಲಿನು ಇರತ್ತೆ, ಮತ್ತು ಅವರ ಇಬ್ಬರ ರೂಪ ಆ ಒಂದು ಪ್ರಾಕೃತವಾದ ಜಡವಾದ ಆಯುಧದಲ್ಲಿನೂ ಇದೆ. ಆ ಜಡವಾದ ಆಯುಧವನ್ನ ನಿಯಮನೆ ಮಾಡುವಂತ ದೇವತೆಯಲ್ಲಿನೂ ಇದೆ. ಒಂದೇ ಶಬ್ದ ಎಲ್ಲರಲ್ಲಿನೂ ಇರುತ್ತೆ. ಸೊ ಇಲ್ಲಿ ಆ ಲಕ್ಷ್ಮಿ ರೂಪವನ್ನ ಅದು ಹೇಳುತ್ತೆ ಶಾರ್ಣಿ ಅಂತ. ಭಗವಂತ ಇವಳನ್ನೇ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಭಗವಂತ ಇವಳನ್ನೇ ಮಾಧ್ಯಮವಾಗಿ ಇಟ್ಟುಕೊಂಡು ಎಲ್ಲವನ್ನು ಮಾಡ್ತಾನೆ. ಈ ಪ್ರಕೃತಿ ಆ ಕ್ರಿಯೆಗಳೆಲ್ಲ ಇವನೇ ಮಾಡ್ತಾನೆ. ಜಡ ಪ್ರಕೃತಿ ಮೂಲಕವಾಗಿ ನಮ್ಗೆ ಬರುವಂತಹ ಪೀಡೆಗಳು ಕಷ್ಟಗಳು ಎಲ್ಲವನ್ನು ಇವನೇ ಮಾಡ್ತಾನಂತ ಶಾರ್ಣಿ. ಆಮೇಲೆ ದೇವದೇವಿಕಾ ಅಂತ, ದೇವದೇವಿಕಾ ಅಂತ ಹೇಳುವಾಗ ದೇವ ಅಂದ್ರೆ ಭಗವಂತನ ದೇವ ಆಗ್ತಾನೆ, ಅಥವಾ ಎರಡು ಅರ್ಥದಿಂದ ನೋಡ್ಬೋದು. ಆ ಭಗವಂತ ದೇವ ಅಂದ್ರೆ ಅವನು ಕ್ರೀಡಾರೂಪಕನಾಗಿದ್ದಾನೆ. ಅಂದ್ರೆ ಅವನು ಎಲ್ಲಾ ಕಾರ್ಯವನ್ನು ಅವನು ಮಾಡುವಾಗ ಅವನಿಗೆ ಸ್ವಪ್ರಯೋಜನ ಅಂಬೋದು ಏನೂ ಇಲ್ಲ, ಅವನಿಗೆ ಯಾವ ಶ್ರಮನೂ ಇಲ್ಲ ಅಂತ ಹೇಳ್ತಾರೆ. ಇವನು ಅವನು ಜೊತೆಯಲ್ಲಿ ಇರುವಂತ ದೇವ, ಆ ದೇವನ ದೇವಿ ಇವಳು, ಅವಳು ದೇವಿಯೇನೆ. ಹೇಗೆ ದೇವಿ ಅಂದ್ರೆ ಇವಳಿಗೇನು ಯಾವ ಪ್ರಯೋಜನವೂ ಇಲ್ಲ, ಮಾಡುವ ಮೂಲಕವಾಗಿ ಇವಳಿಗೆ ಏನು ಆನಂದ ಜಾಸ್ತಿ ಆಗೋದು ಕಮ್ಮಿ ಇದೆಲ್ಲ ಇವಳಿಗೆ ಒಂದೂ ಇಲ್ಲ, ಯಾಕೆಂದ್ರೆ ಅವಳಿಗೆ ಸಾಧನೆ ಎಂಬುದಿಲ್ಲ. ಸೊ ಅದಕ್ಕೆ ದೇವ ದೇವಿಕಾ ಅಂತ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆಯನ್ನು ಹೇಳ್ತಾ ದೇವ ದೇವಿಕಾ ಅಂತ ಹೇಳುವಾಗ ಆ ದೇವ ಅಂಬೋ ಅರ್ಥದಿಂದ ಕಾಂತಿ ಅಂತ ಇಟ್ಟುಕೊಂಡು ಆ ಕಾಂತಿ, ಅದಕ್ಕೆ ನಾವು ಹೇಳ್ತೀವಿ ಬಂಗಾರದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಕಾಂತಿ, ಎಲ್ಲೆಲ್ಲಿ ಪ್ರಕಾಶಗಳು, ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲ ಇವಳು ಇದ್ದಾಳೆ, ಇವಳಲ್ಲಿ ಆ ನಾರಾಯಣ ಅದೇ ಹೆಸರಿನಂದ ಇದ್ದಾನೆ ಅಂತ ಹೇಳ್ತಾರೆ. ಸೊ ಅದನ್ನ ಇಟ್ಕೋಬಹುದು. ಮತ್ತು ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಂತ ಹೇಳುವಾಗ ಉಳಿದ ನಾವು ಲಕ್ಷ್ಮಿ ಅಂತ ಯಾರ ಲಕ್ಷ್ಮಿ ಎಂಬುದನ್ನ ಕೆಲವೊಮ್ಮೆ ಇತರ ದೇವತೆಗಳಿಗೆ ಬಳಸಿದ್ರು, ಇವಳೇ ಮಹಾಲಕ್ಷ್ಮಿ, ಇವಳೇ ಒಂದು ಭಗವಂತನ ಜೊತೆಯಲ್ಲಿ ಇರುವಂತ ಮಹಾಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಆ ಒಂದು ಸ್ನಿಗ್ಧ ದೃಷ್ಟಿಯಿಂದ, ಲಕ್ಷ್ಯತೆ ಅಂತಾರೆ ಅಂದ್ರೆ ಸ್ನಿಗ್ಧ ದೃಷ್ಟಿ, ಒಂದು ತನ್ನ ಮಕ್ಕಳ ಮೇಲೆ ಯಾವತ್ತೂ ಒಂದು ಕರುಣದಿಂದ ಒಂದು ಕಣ್ಣಿಟ್ಟುಕೊಂಡಿರುವಳು ಇವಳು, ಇವಳು ಮಹಾಲಕ್ಷ್ಮಿ. ಇವಳು ಆ ಕಣ್ಣು ಎಲ್ಲಾ ದೇವತೆಗಳನ್ನು ಸರಸ್ವತಿ ಭಾರತಿ ಎಲ್ಲರೂ ನಮ್ಗೆ ತಾಯಂದರು. ಸೊ ಎಲ್ಲರೂ ಇದ್ರು ಇವಳು ಅವರಲ್ಲಿ ಇವಳು ಮಹಾಲಕ್ಷ್ಮಿಯಾಗಿದ್ದಾಳೆ ಅಂತ ಹೇಳ್ತಾರೆ. ಆಮೇಲೆ ಲೋಕಸುಂದರಿ ಎಂಬುದು ಹನ್ನೆರಡನೇ ಹೆಸರು ಬಂದಿದೆ. ಇಲ್ಲಿ ಲೋಕಸುಂದರಿ ಎಂಬುದನ್ನ ಆ ಒಂದು ಸ್ವರೂಪ, ಲೋಕಸುಂದರಿ ಅಂದ್ರೆ ಲುಕ್ ಎಂಬುದಕ್ಕೆ ಆ ಒಂದು ಸ್ವರೂಪ ಆರ್ ದರ್ಶನ ಭಗವಂತನ ಲುಕ್ ಅಂದ ದರ್ಶನ ಅಂತ ತಗೊಂಡು ಭಗವಂತನ ದರ್ಶನವನ್ನು ನಮ್ಗೆ ಮಾಡಿಸ್ತಾಳೆ. ಹಾಗೆ ಸಾಧ್ಯ ಆಗತ್ತಂದ್ರೆ ಕೊನೆಯಲ್ಲಿ ಏನಾಗ್ಬೇಕು ಅಂದ್ರೆ ಅವಳು ಆ ಒಂದು ಇಚ್ಛಾ ಭಗವಂತನ ಭಗವಂತ ನಮ್ಮಲ್ಲೇ ಇದ್ರನ್ನ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಒಂದು ಎರಡು ಆವರಣಗಳು ಇರುತ್ತಂತ, ಒಂದು ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಇಟ್ಸ್ ಲೈಕ್ ಟೂ ಸ್ಕ್ರೀನ್ಸ್. ಒಂದು ಸ್ಕ್ರೀನ್ ತೆಗೆದಾಗ ಒಂದು ಸ್ಕ್ರೀನ್ ನಾಶ ಆಗತ್ತಂತ. ಅದು ನಾಶ ಆದಾಗ ನಾವು ಯಾರು ಅಂತ ನಮ್ಗೆ ವಿ ಕ್ಯಾನ್ ಸಿ ಅವರ್ ಸೆಲ್ಫ್. ಇನ್ನೊಂದು ಪರಮಾಚ್ಛಾದಿಕ ಅಂತ, ಇವಳು ತಾನ ಭಗವಂತ ಆಜ್ಞೆ ಕೊಟ್ಟಾಗ ಆ ಪರಮಾಚ್ಛಾದಿಕ ಅಂಬೋದನ್ನ ಇವಳು ಸರಿಸ್ತಾಳಂತ, ತೆಗಿಯೋದಿಲ್ಲ. ಸರ್ ಜಸ್ಟ್ ಓಪನಿಂಗ್ ದ ಸ್ಕ್ರೀನ್. ನಾವು ನಾಟಕ ನೋಡೋವಾಗ ಡ್ರಾಮಾ ನೋಡೋವಾಗ ಸರಿಸ್ತಾರಲ್ಲ ಸ್ಕ್ರೀನ್, ಹಾಗೆ ಸರಿಸ್ತಾಳ. ಅವಳು ಆ ಒಂದು ಕರ್ಟನ್ ಅನ್ನ ಅವಳು ತೆಗಿದಾಗ ಮಾತ್ರ ನಮಗೆ ದೇವರ ಸಾಕ್ಷಾತ್ಕಾರ ಆಗತ್ತೆ. ಸೊ ಅದಕ್ಕೆ ಲೋಕಸುಂದರಿ ಅಂತ ಅರ್ಥ. ಸೊ ಹೀಗೆ 12 ಹೆಸರುಗಳನ್ನ ಆ ಶಚಿದೇವಿ ಹೇಳಿ ಅವಳಿಗೆ ಆ ಒಂದು ದೇವರ ಪ್ರಸಾದ ಸಿಕ್ಕಿತ್ತು ಅಂತ ಹೇಳ್ತಾರೆ. ಸೊ ಇದು ಲಕ್ಷ್ಮಿ, ಬೇಸಿಕಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಚಿಂತನೆ ಮಾಡಬೇಕು ಅಂತ. ದಟ್ ಇಸ್ ಎಂಫಸ್. ಇದಾದ ಮೇಲೆ ಇನ್ನು ಇಲ್ಲಿ ವಿಶೇಷಗಳು, ಇನ್ನು ಎರಡು ವಿಶೇಷಣಗಳು ಹೇಳ್ತಾರೆ. ಈ ಕಾಲದಲ್ಲಿ ದೇವರ ಪೂಜೆ, ದೇವರ ಪೂಜೆಯಲ್ಲಿ ಆ ಒಂದು ಕ್ಷೀರ, ಒಂದು ಪಂಚಾಮೃತ ಅಭಿಷೇಕನು ಅದೆಲ್ಲ ಶ್ರೇಷ್ಠ. ಏನೇನು ಮಾಡ್ತೀವೋ ಎಲ್ಲವೂ ಶ್ರೇಷ್ಠ ಆಗತ್ತೆ ಅದೊಂದು. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾದದ್ದು ವ್ಯತಿಪಾತ್. ಈ ವ್ಯತಿಪಾತ್ ಈ ಐ ಥಿಂಕ್ ಇಟ್ ಕಮ್ಸ್ ಆನ್ 27th ಅನ್ಕೊಂಡಿದ್ದೀನಿ, ಶನಿವಾರ ಬರುತ್ತದು. ಆ ವ್ಯತಿಪಾತ್ ನಾವು ನೋಡಿದ್ದೀವಿ 4th ಸಂಧಿಯಲ್ಲಿ, ನಾವು ಭೋಜನರ ಸೈವಾಗ ಸಂಧಿಯಲ್ಲಿ ಚನ್ನವತಿ ನೋಡೋವಾಗ ನೋಡಿದ್ದೀವಿ ವ್ಯತಿಪಾತ್ ವಿಶೇಷ ಅಂತ. ವ್ಯತಿಪಾತ್ ದಿವಸ ಆ ಒಂದು ಪಿತೃಕಾರ್ಯ ಮಾಡ್ಲಿಕ್ಕೆ, ಪಿತೃತರ್ಪಣ ಮಾಡೋದು ತುಂಬಾ ವಿಶೇಷ ಅಂತ ಕೇಳಿದ್ದೀವಿ. ಸೊ ಆ ವ್ಯತಿಪಾತ್ ಎವ್ರಿ ಮಂತ್ ವ್ಯತಿಪಾತ್ ಮಾಡಿದ್ರು ಈ ಒಂದು ಧನುರ್ಮಾಸದಲ್ಲಿ ಮಾಡಿದ್ರೆ ತುಂಬಾ ಶ್ರೇಯಸ್ಕರ ಆಗತ್ತೆ. ಇದೆಲ್ಲ ತುಂಬಾ ನಮ್ಮ ಪಿತೃಗಳಿಗೇನು ಶ್ರೇಯಸ್, ಪಿತೃಗಳಿಗೇನು ಎಲ್ಲ ಒಳ್ಳೇದಾಗತ್ತೆ. ಅದು ಮಾಡುವ ಮೂಲಕ ನಮ್ಗೆ ಪಿತೃ ದೇವತೆಗಳ ತದಂತರ್ಯಾಮಿ ಜನಾರ್ದನನ್ನ ಅನುಗ್ರಹ ನಮ್ಗೆ ಆಗತ್ತೆ, ಮತ್ತು ನಮ್ಮ ಮಕ್ಕಳಿಗೇನು ಒಳ್ಳೇದಾಗತ್ತೆ. ಸೊ ಅವತ್ತಿನ ದಿವಸ ಸ್ವಲ್ಪ ಇಟ್ ಡಸಂಟ್ ಟೇಕ್ ಟೈಮ್ ಅಟ್ ಆಲ್. ಗಂಡಸರು ಮಾಡ್ಬೇಕು, ಹೆಂಗಸರಲ್ಲ. ಹೆಂಗಸರು ಏನ್ ಮಾಡೋದು ಅಂದ್ರೆ ಆ ಒಂದು ಶನ್ನವತೆ ರೂಪಾತ್ಮಕ ಆ ಒಂದು ಒಂದು ವರ್ಷ ಹೇಳಿದ್ರು ಆಯ್ತು, ಆ ಈ ನೆನಪು ಬಂದ್ರು ಆಯ್ತು, ಇವತ್ತು ವಿಶೇಷ ಅಂತ. ಮತ್ತು ಇನ್ನೊಂದು ವ್ಯತಿಪಾತ್ ವೈದ್ಯತಿ, ವೈದ್ಯತಿಯನ್ನು ಮಾಡಬೇಕು. ಸೊ ಹೀಗೆ ವೈದ್ಯತಿ ಎಂಬ 27th ಕೊನೆಯಲ್ಲಿ ಬರುವಂತ ಯೋಗ ಅದು. ಸೊ ಆ ದಿವಸನು ಮಾಡಿದ್ರೆ ತುಂಬಾ ವಿಶೇಷ ಆಗತ್ತೆ. ಸೊ ಹೀಗೆ ಈ ಧನುರ್ಮಾಸದಲ್ಲಿ ಅನೇಕ ರೀತಿ ಅಂತ ಹೇಳ್ತಾರೆ. ದಾನ, ವೆನ್ ಇಟ್ ಕಮ್ಸ್ ಟು ದಾನ ಧರ್ಮ ಮಾಡುವಾಗ ಆ ಒಂದು ಸರಿಯಾದ ಅನುಸಂಧಾನದಿಂದ ನಾವು ದಾನ ಮಾಡಿದ್ರೆ ನಮ್ಗೆ ನಮ್ಮ ಪಾಪ ಹೋಗುತ್ತೆ. ದಾನ ಮಾಡುವ ಮೂಲಕ ಏನೇನು ಪಾಪ ಇರುತ್ತೋ ಆ ಪಾಪಗಳು ಹೋಗುತ್ತೆ, ಪುಣ್ಯ ಬಂದೇ ಬರುತ್ತೆ. ಸೊ ಹೀಗೆ ದಾನವನ್ನು ಹೇಳಿದ್ದಾರೆ. ಯಾವ ದಾನ ಕೊಡಬೇಕಂದ್ರೆ ಯಾವತ್ತೂ ದ ತಂಬ್ ರೂಲ್ ಇಸ್ ಆ ಪಾತ್ರ ನೋಡಿ ದಾನ ಕೊಡಬೇಕು. ಅಂದ್ರೆ ಏನು ಅಂದ್ರೆ ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬಂದವನ್ಗೆ ತಿರ್ಗಾ ಹೊಟ್ಟೆ ತಿರ್ಗಾ ಊಟ ಹಾಕಿದ್ರೆ ಇಟ್ ಡಸಂಟ್ ಪ್ಲೀಸ್ ಗಾಡ್. ಯಾರಿಗೆ ಎಲ್ಲಿ ನೀಡಿದೆಯೋ ಅಲ್ಲಿ ಅವ್ರಿಗೆ ಆ ಅಂದ್ರೆ ಕಾಲಕ್ಕೆ ತಕ್ಕಂಗೆ. ನೀವು ಛತ್ರಿದಾನ ಈ ಕಾಲದಲ್ಲಿ ಮಾಡಲ್ಲ, ಛತ್ರಿದಾನ ಬೇಕಾಗೇ ಇಲ್ಲ. ನೀವೊಂದು ಕಂಬಳಿ, ಏನಾದ್ರು ಒಂದು ಚಳಿಗಾಲ, ಚಳಿಗಾಲಕ್ಕೆ ಏನು ಪ್ರಯೋಜನ ಆಗುತ್ತೋ ಅದನ್ನ ದಾನವಾಗಿ ಕೊಡಬೇಕು. ಸೊ ಹೀಗೆ ದಾನ ಬಗ್ಗೆನೂ ಹೇಳಿದ್ದಾರೆ. ಸೊ ಇದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಹುಗ್ಗಿಯಲ್ಲಿ ಒಂದು ವಿಶೇಷ ಹೇಳ್ತಾರೆ. ಏನ್ ವಿಶೇಷ ಅಂದ್ರೆ ಹುಗ್ಗಿ ದೇವರಿಗೆ ನೈವೇದ್ಯ ಮಾಡುವಾಗ ಆ ಒಂದು ಹೆಸರುಬೇಳೆ ಮತ್ತು ಅಕ್ಕಿ ಈಕ್ವಲ್ ಪ್ರಪೋರ್ಷನ್ ಇರಬೇಕು. ಐ ಮೀನ್ ಈಕ್ವಲ್ ಪ್ರಪೋರ್ಷನ್, ಒಂದು ಹೆಸರುಬೇಳೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಮ್ಮಿ ಇರಬಾರದು. ಸೊ ಹಾಗೆ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಧನುರ್ಮಾಸದಲ್ಲಿ ಈ ಲಕ್ಷ್ಮಿ ಒಂದು ಆದಷ್ಟು ಬೆಳಿಗ್ಗೆ ಎದ್ದು ಈ ದೇವರ ಚಿಂತನೆ, ಲಕ್ಷ್ಮಿ ಜೊತೆಯಲ್ಲಿ ಆ ದೇವರ ಚಿಂತನೆ ಮತ್ತು ಮತ್ತು ಶಚಿದೇವಿ ಇದನ್ನ ಮಾಡಿದ್ಲು, ಈ ತರ ಪ್ರಾರ್ಥನೆ ಮಾಡಿದ್ಲು, ಈ ತರ ವಿಶೇಷ ಪೂಜೆ ಮಾಡಿ ಅವಳಿಗೆ ಎಲ್ಲ ಸೌಭಾಗ್ಯವೂ ಸಿಕ್ಕಿತ್ತು. ಮತ್ತು ಆ ಧರ್ಮರಾಜನಿಗೆ ಒಂದು ಐಶ್ವರ್ಯ, ಏನ್ ಐಶ್ವರ್ಯ ಅಂದ್ರೆ ಭಗವಂತನ ಜ್ಞಾನ, ಸರಿಯಾದ ಜ್ಞಾನನು ಬಂತು. ಸೊ ಎಲ್ಲ ಒಳ್ಳೇದಾಯ್ತು. ಈ ತರ ಚಿಂತನೆ ಮಾಡಿ ನಾವು ಸ್ವಲ್ಪ ಚಿಂತನೆ ಮಾಡಿದ್ರೆ ನಮ್ಗೆ ಜಾಸ್ತಿ ಫಲವೂ ಜಾಸ್ತಿ ಬರುತ್ತೆ. ಬಿಕಾಸ್ ಯಾಕೆ ಜಾಸ್ತಿ ಫಲ ಬರಬೇಕು, ಧನುರ್ಮಾಸದಲ್ಲೇ ಬರಬೇಕಾ, ಯಾಕೆ ವಸಂತ ಋತುವಿನಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಮಾಡಿದ್ರೆ ಏನು ಅಂದ್ರೆ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ದಕ್ಷಿಣಾಯನ ಪರ್ವ ಕಾಲದಲ್ಲಿ ಮಾಡೋದೇ ಸ್ವಲ್ಪ ಕಷ್ಟ. ಆ ದೇವರ ಬಗ್ಗೆ ಮನಸ್ಸು, ಏನೇ ಕಾರ್ಯ ಮಾಡಿದ್ರು ಮನಸ್ಸು ಎಲ್ಲ ಮಾಡ್ಬೋದು. ಮನಸ್ಸು ದೇವರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಂತ, ದಕ್ಷಿಣಾಯನ ಪರ್ವಕಾಲವೇ ಹಾಗೆ ಅಂತ. ಸೊ ಆದ ಕಾರಣದಿಂದ ಈ ಸ್ವಲ್ಪ ಮಾಡಿದ ಇದು ಆಲ್ವೇಸ್ ರಿಲೇಟಿವ್, ಸ್ವಲ್ಪ ಮಾಡಿದ್ರು ಪುಣ್ಯ ಜಾಸ್ತಿ ಅಂತ ಆ ರೀತಿಯಿಂದ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು ರೀ.